ప్రార్థన నరసింహమూర్తి.
నీరే తోరెలే నీలవర్ణన దేవనా, నీరే తోరెలే నీలవర్ణన దేవనా, భామె తోరెలే బాల ఉడుపియ కృష్ణన నీరే తోరెలే నీలవర్ణన దేవనా. కడవ కడే గోళేణు సహితది హడగినొళగింద వందనా, బిడదే భక్తరా వడనె పాలిప రంగా ఉడుపియ కృష్ణనా, నీరే తోరెలే నీలవర్ణన దేవనా. బాలసన్యాసిగళు న్యూనను ప్రేమదిందలి భజిసలు, బాలసన్యాసిగళు న్యూనను ప్రేమదిందలి భజిసలు, ఆలదెలయ మేలే మలగిద బాల ఉడుపియ కృష్ణనా, నీరే తోరెలే నీలవర్ణన దేవనా. అద్వయ హరి బ్రహ్మవల్లభ నిత్య పూజయ గొళువనా, సద్గురు ముని వాదిరాజర మోద్దు ఉడుపియ కృష్ణనా, నీరే తోరెలే నీలవర్ణన దేవనా. భామె తోరెలే బాల ఉడుపియ కృష్ణనా, నీరే తోరెలే నీలవర్ణన దేవనా.
ನಿಮ್ಮೆಲ್ಲರ ಪರವಾಗಿ ಪ್ರಬಂಧಾಚರಣ
ప్రవిశ్య మమ వాచ మిమాం ప్రసుప్తాం సంజీవయత్యఖిలశక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం. జయతి హరిరచింత్యః సర్వదేవైకవంద్యః పరమగురురభీష్టావాప్తితః సజ్జనానాం నిఖిలగుణగణార్ణో నిత్యనిర్ముక్తదోషః సరసిజనయనోసౌ శ్రీపతిర్మానదోనః. யஸ்மாத் பிரம்மேந்திர ருத்ராதி தேவதானாம் ஸ்ரீயோபிச்ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்துர்நோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி யோ விப்ரலம்ப விபரீதமதி பிரபூதான் வாதான் நிரஸ்ய கிருதவான் புவி தத்வவாதம் சர்வேஸ்வரோ ஹரிரிதி பிரதிபாதயந்தம் ஆனந்த தீர்த்தமுனிவரியமஹம் நமாமி. வாணிதே கரவாண்யம்ப சரணோ ஹிருதி சர்வதா மத்வாக்கிய சரணிர் பூயாத் ஸ்ரீமத் ஆச்சாரிய பாவகா. ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமே சாத்யா ஸ்வராவோஹம் இடே சேதோபிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயாரியஹ காமதுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹ்ருதம். வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மியஹம். பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தாந்நமஸ்யே குருன் மம. ஸ்ரீ குருப்யோ நம. ஹரிஹி ஓம். தர்மக்ஷேத்ரே குருக்ஷேத்ரே சமவேதா யுயுத்ஸவஹ மாமகா பாண்டவாஸ்சைவ கிமகுருவத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஸ்யான் கீதார்த்தம் வச்சாமி லேசதஹ. குணகணநிலையம் பதிம்ரமாயாஹ ஜகதகதஹனஞ்ச வாசவீசூனும் முனிகுலதிலகஞ்ச பூர்ணபோதம் குருமபி பரமம் குருஞ்ச மே வந்தே. லட்சுமி நாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத ஸ்ரீமத் பகவத்கீதே ஸ்ரீமத் மகாபாரதத்தில் பரதக்கந்த ஒன்று விசிஷ்டவாதந்த உபதேச பிரசங்க. ஸ்ரீமத் மகாபாரத எஷ்டு தொட்ட கதையாகிதையோ, எஷ்டு சிரேஷ்டவாதந்த விவித சாஸ்திரங்கள ஒன்று விஸ்வகோஷவாகிதையோ, அஷ்டே மிகிலாகி அத்தியந்த பூதபூர்வவாதந்த ஒன்று தத்துவசாஸ்திரவாகி மான்யவாகிது. மகாபாரதந்த கதை இல்ல, அதரந்த தத்துவ இல்ல, எரடன்னு ஹாகே மேளைஸ்தக்கந்தது வேற யாரிகூ சாத்திய இல்ல. ஆதிரிந்த அதன்ன வரதவரு அந்தரெ சாட்சாத் ஸ்ரீ வேதவியாச தேவரு. கிருஷ்ணத்வைபாயனம் வியாசம் வித்தி நாராயணம் பிரபும் கோஹ்யன்ய புண்டரீகாட்சாத் மகாபாரத கிருத்தவே. அந்த அத்தவாதந்த கலைகாரிக்கையை தோர்ஸ்லிக்கு வேற யாரிக சாத்திய இது. ஸ்வத அது பகவந்தன ரச்சனை அன்னோதன்ன புராணங்களு அநேக ரீதியில் கொண்டாடிவ. இது ஸ்ரீ மகன்சிமன் மகாபாரதத ஹிரிமே. அந்த ஹிரிமையன சத்திய மாடத்தக்கில் ஸ்ரீமத் பகவத்கீதைக்கு அகிரஸ்தான. பகவந்தர உபதேச விசித்திரவாத சன்னிவேசத்தில் நடீத்து. இன்னும் யுத்த சுருவாகத்தக்க சன்னிவேச இருபது அர்ஜுனன் அந்த மகாவீர சேரித்தக்க ஜனங்களோ உபய பங்கடங்களிலும் கூட அத்தியுத சஸ்திர கோவிதர். எரடூ கடைகளிலும் கூட ஒந்தே விதவாத சஸ்திர உபயோகிஸ்தக்க அவகாச ஜகத்தின பேரே எல்லா யுத்தங்களலும் பரலிக்க சாத்திய இல்ல. எஷ்டோ தேசங்களில் ஏன் சஸ்திராஸ்திரங்கள் இருத்தே அது பேரே தேசத்தவருக்கு ஒத்திருபாத சம்பவ இல்ல. ஆதரே ராமராவண யுத்தத்திலும் ராமதேவர கிரமனே பேரே, ராவணாதிகள ரீதினே பேரு, விலட்சணவாகிது. ஆதரே மகாபாரத யுத்த ஆகல்ல. இரடு கடை இருத்தக்கவரெல்ல துரோணர சிஷ்யரேனே. எரடு கடை இருத்தக்கவரு துரோணர சிஷ்யரே. ஆதரிந்த ஆ துரோணரு ஓதிது பரசுராமதேவர ஹத்திர. ஆதரிந்த எரடு கடை சஸ்திராஸ்திர ஏனிவ அவெல்ல பரசுராமரு கொட்டந்த சஸ்திராஸ்திரங்கள். இது ஒன்று நிஜவாகலூ கூட மகாபாரத யுத்தக்கே ஹொச ஒன்று கடையன்னு கொடலிக்க காரணவாதந்த பிரசங்க. எரடூ யுத்த எரடூ பங்கடங்களிலும் கூட அந்த சஸ்திராஸ்திர சம்பன்னரு சேரிதாரு. அந்த ஹொத்தினொழகே சஸ்திர பல்லவரல்லி இப்பரு பாரி சிரேஷ்டராதவரு. ஒப்ப அர்ஜுன ஒப்ப அஸ்வத்தாமர். ಅಶ್ವತ್ಥಾಮರು ಗುರುಪುತ್ರನಾದರೆ ಅರ್ಜುನ ಮೆಚ್ಚಿನ ಶಿಷ್ಯ ಗುರುಗಳಿಗೆ. ಈ ಕಡೆ ಅರ್ಜುನ, ಆ ಕಡೆ ಅಶ್ವತ್ಥಾಮರು. ಇನ್ನು ಬಲದಲ್ಲೇನೋ ಭೀಮಸೇನಂತ ಬಲವನ್ನು ಕಂಡ ಮತ್ತೊಬ್ಬ ವ್ಯಕ್ತಿಯೇ ದಾಖಲಾಗಲಿಲ್ಲ. ಅದು ಅದ್ಭುತವಾದ ಪರಾಕ್ರಮ. ಈ ಕಡೆ ಭಗವಂತನಾದ ಕೃಷ್ಣ, ಆ ಕಡೆಗೆ ಭೀಷ್ಮದ್ರೋಣರು ಕರ್ಣರಂತಹ ವ್ಯಕ್ತಿಗಳು. ಇವರು ಇಂಥ ಅತ್ಯಂತ ಕುತೂಹಲಕಾರಕವಾದ ಯುದ್ಧ. ಆ ರೀತಿಯಲ್ಲಿ ಎರಡೂ ಪಕ್ಷಗಳಲ್ಲಿ ವಿಚಿತ್ರವಾದಂಥ ಹಿರಿಮೆ ಸೇರೋದು ಭಾರಿ ಕಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಮನೆತನ ಅಣ್ಣ ತಮ್ಮದಿನ ಮಧ್ಯೆ ನಡೆದಂಥ ಯುದ್ಧ. ಪಾಂಡವರು ಕೌರವರು ಪರಸ್ಪರ ದಾಯಾದಿಗಳು, ಅತ್ಯಂತ ಹತ್ತಿರದ ಬಂಧುಗಳು, ಅಂಥವ್ರ ಮಧ್ಯೆ ನಡೀತಕ್ಕಂಥ ಯುದ್ಧ. ಆ ಸನ್ನಿವೇಶದಲ್ಲಿ ಅರ್ಜುನ ಆಡಿದ ಮಾತು ಅತ್ಯಂತ ಕಳವಳಕಾರಿಯಾದ ಮಾತು. ಆತನಿಗೆಷ್ಟು ಕಳವಳ ಉಂಟು ಮಾಡುತ್ತೋ, ಅದಕ್ಕಿಂತ ಕೇಳಿದವರಿಗೆ ಕಳವು ಉಂಟು ಮಾಡಬೇಕು ಕಳವಳನ. ಇನ್ನೇನು ಯುದ್ಧ ಆಗಬೇಕು, ಯುದ್ಧ ಮಾಡೋದಿಲ್ಲ ಅಂತ ಕೂತ್ರೆ ಏನು ಮಾಡಬೇಕು? ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಇನ್ನೇನು ಯುದ್ಧ ಶುರುವಾಗಬೇಕು ಅರ್ಜುನ ಮಾತಾಡಿದ. ಎರಡೂ ಸೇನೆಗಳನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟ. ಆದರೆ ಅಪೇಕ್ಷೆ ಏನು ತಪ್ಪಾಗಲಿಲ್ಲ, ಅದರ ಪರಿಣಾಮ ಮಾತ್ರ ಭಾರಿ ದುಸ್ತರವಾಯಿತು. ಎರಡೂ ಪಕ್ಷಗಳ ಸೇನೆಯವರು ಉಭಯವರ ಮಧ್ಯೆ, ಎರಡೂ ಸೇನೆಗಳ ಮಧ್ಯದೊಳಗೆ ಸರ್ವಾನ್ ಬಂಧೂನ್ ಅವಸ್ಥಿತಾನ್, ಬರೀ ಬಂಧುಗಳೇ ಸೇರಿದನ್ನು ಕಂಡಂಥ ಅರ್ಜುನ ಹತಾಶನಾದ. ಕೃಪಯಾ ಪರಯಾ ವಿಷ್ಟ ವಿಷೀದನ್ ಇದಮಬ್ರವಿ. ಅತ್ಯಂತ ವಿಲಕ್ಷಣವಾದ ವಿಶಿಷ್ಟವಾದ ಕೃಪೆಗೆ ಒಳಗಾಗಿ ಬಿಟ್ಟು ಆತ ಆಡಿದ ಮಾತು ನಯೋತ್ಸೇ, ನಾನು ಯುದ್ಧ ಮಾಡಲಾರೆ ಎನ್ನೋ ಮಾತನ್ನಾಡಿ ಕೈಚೆಲ್ಲಿ ಕೂತ. ಇದು ಒಂದು ಎಂಥವರು ಕೂಡ ದಿಗ್ಭ್ರಾಂತರಾಗತಕ್ಕಂಥ ಒಂದು ಕ್ಷಣ ಇತ್ತು. ಅಂಥ ವ್ಯಕ್ತಿ, ಅದು ಕೊನೆಯ ಯುದ್ಧ, ಯುದ್ಧಕ್ಕೆ ಸರ್ವಸನ್ನದ್ಧೆ ನಡೆದೋಗಿಬಿಟ್ಟಿದೆ. ಆ ಹೊತ್ತಿನೊಳಗೆ ಯುದ್ಧ ಮಾಡಲಾರೆ ಅಂತ ಕೂತಾಗ ಆತ ಯುದ್ಧಕ್ಕೆ ನೇಳಬೇಕಾದ್ರೆ ಯಾರೋ ಬರೋದಿಲ್ಲ ಅಂದರೆ ಬೇರೆ ಮಾತು. ಅತ್ಯಂತ ಮುಖ್ಯನಾದ ವ್ಯಕ್ತಿ ಹೀಗೆ ಮಾತಾಡಿದರೆ ಎಷ್ಟು ಗೊಂದಲ ಉಂಟಾಗಬಹುದು. ಆಗ ಭಗವಂತನಾದ ಕೃಷ್ಣ ನಗನಗತೆ ಮಾತಾಡ್ತಾನೆ ಎಂಬುದೇ ಭಗವದ್ಗೀತೆಯ ವೈಶಿಷ್ಟ್ಯ. ಭಗವದ್ಗೀತೆಯ ಪ್ರತಿಯೊಂದು ಮಾತುಗಳು ಕೂಡ ಭಗವಂತ ಪ್ರಯಾಸ ಮಾಡಿ ಯೋಚನೆ ಮಾಡಿ ಮಾಡಿ ಹೇಳಿದ್ದಲ್ಲ. ಅದು ಬರೆಯ ಗಣೇಶನೇ ಪ್ರಯಾಸ ಆಗ್ತಿದೆ, ಅದು ಭಾರಿ ವಿಶೇಷ. ಬರೀತಕ್ಕಂಥ ಗಣೇಶ ಯೋಚನೆ ಮಾಡಿ ಮಾಡಿ ಬರಿತಾ ಇದ್ದಾನೆ, ಹೇಳ್ತಕ್ಕಂಥ ವ್ಯಾಸರು ಸರಸರಸರ ಹೇಳ್ತಾ ಇದ್ದಾರೆ. ಕೃಷ್ಣ ಎಷ್ಟು ಸಲೀಸಾಗಿ ಹೇಳಿದನೋ ಅಷ್ಟೇ ಸಲೀಸಾಗಿ ವ್ಯಾಸರು ಬರೀತಾರೆ. ಇದೊಂದು ಅಪೂರ್ವವಾದ ಮತ್ತೊಂದು ಮುಖ ಇದೆ. ಕೃಷ್ಣ ಹೇಳಿದ್ದು ಅನಾಯಾಸವಾಗಿ. ತಮೋಮಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ. ನಗನಗತ ಕೃಷ್ಣ ಮಾತಾಡಿದರೆ ವೇದವ್ಯಾಸರು ಅಷ್ಟೇ ಜ್ವರ ಮಾತಾಡ್ತಾ ಇದ್ದಾರೆ, ಅಷ್ಟೇ ಸಲೀಸಾಗಿ. ಅದಕ್ಕೆ ಕಾರಣ ಇಬ್ಬರು ಒಂದೇ ಆಗಿದ್ದೇ ಅದಕ್ಕೆ ಕಾರಣ. ಆ ಕೃಷ್ಣನೇ ವ್ಯಾಸರು, ವ್ಯಾಸರೇ ಆ ಕೃಷ್ಣನಾದ್ದರಿಂದ ಇಬ್ಬರಿಗೂ ಕೂಡ ಆ ರೀತಿಯಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಸಿದ್ಧಿ ಇದೆ. ಭಗವಂತನ ಸಿದ್ಧಿದ ಸಿದ್ಧಿ ಸಾಧನ. ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನ ವಿಷ್ಣುವನ್ನ ಸಿದ್ಧಿದ ಸಿದ್ಧಿ ಸಾಧನ ಅಂತ ಕರೆದಿದ್ದಾರೆ. ಸಿದ್ಧಿ ಕೊಡುವವನು, ಸಿದ್ಧಿಗೆ ಸಾಧನನಾದವನು ಅಂತ ಕರೆದಿದ್ದಾರೆ. ಅವನೇ ನಂಬಿದವರಿಗೆ ಸಿದ್ಧಿ ಬರಬೇಕಾದರೆ ಆತನ ಸಿದ್ಧಿ ಹೇಗಿರಬೇಕು? ಅಷ್ಟು ಇಡೀ ಭಗವದ್ಗೀತೆಯನ್ನು ಜನ ಎಷ್ಟು ಬಾರಿ ಓದಿದರೂ ಕೂಡ ಹೊಸ ಹೊಸದಾಗಿ ಕಾಣತಕ್ಕಂತಹ ಅರ್ಥಗಳ ಸಮುದಾಯ ಅದರಲ್ಲಿ ತುಂಬಿದೆ. ಅದನ್ನು ಅಷ್ಟು ಸಲೀಸಾಗಿ ಭಗವಂತ ಹೇಳ್ತಾನೆ ಎಂಬುದೇ ಭಾರಿ ವಿಶೇಷ. ಆಗ ಅರ್ಜುನನಿಗೆ ಮೂಲಭೂತವಾದ ಪ್ರಶ್ನೆಗಳಿದ್ದವಲ್ಲ ಅದನ್ನೆಲ್ಲ ಭಗವಂತ ಪರಿಹಾರ ಮಾಡ್ತಾ ಹೋಗ್ತಾ ಇದ್ದ. ಕಂಡಿದ್ದು ಅಳು, ಅದಕ್ಕೆ ಕಾರಣ ಏನೋ ಆತನ ಅಜ್ಞಾನ. ಯಾತಕ್ಕೆ ಕಳು ಬಂತು ಅನ್ನೋದ್ರ ಮೇಲೆ ಅದರ ಪರಿಹಾರ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗುತ್ತೆ. ಸಮಸ್ಯೆಯ ಸ್ವರೂಪವೇ ಗೊತ್ತಿಲ್ಲದಿದ್ದವರಿಗೆ ಅದರ ಪರಿಹಾರ ಕಾಣ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಇದೆಲ್ಲದರ ಮೂಲ ಯಾವುದು? ಅದಕ್ಕೆ ಹೇಳ್ತಾನೆ, ದುಃಖದಿಂದ ಅರ್ಜುನ ಮಾತಾಡ್ತಾ ಇದ್ದಾರೆ. ದುಃಖದ ಮೂಲ ಯಾವುದು? ಜನ ಯೋಚನೆ ಮಾಡೇ ಇಲ್ಲ. ದುಃಖದ ಮೂಲ ಯಾವುದು? ನಮಗೆ ದುಡ್ಡಿಲ್ಲ, ದುಃಖ ಆಗುತ್ತೆ. ವೆಹಿಕಲ್ ಇಲ್ಲ, ದುಷ್ಟ ಆಗುತ್ತೆ. ಟಿ ವಿ ಬರ್ತಾ ಇಲ್ಲ, ದುಃಖ ಆಗುತ್ತೆ. ಏನೇನೋ ದುಃಖಗಳ ಕಾರಣ. ಇವು ಯಾವ ದುಃಖಕ್ಕೆ ಕಾರಣ ಅಲ್ಲ. ಶಾಸ್ತ್ರ ಹೇಳುತ್ತೆ ಯಾವ ದುಃಖಕ್ಕೆ ಕಾರಣ ಅಲ್ಲ. ಈ ಕೊಡೋ ದುಃಖ ಭಾರಿ ನೆಗ್ಲಿಜಿಬಲ್ ದುಃಖಗಳು. ನಿಜವಾದ ದುಃಖ ಬರೋ ಯಾವುದರಿಂದ? ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ಬದಲಾಗಬೇಕು ಗೊತ್ತಾಗುತ್ತೆ. ಎಲ್ಲಿ ಬದಲಾಗಬೇಕು? ವಿದ್ಯಾರ್ಥಿಗೆ ಪರೀಕ್ಷೆ ಹೊರಟ, ವೆಹಿಕಲ್ ಇಲ್ಲ ಅಂದ, ಪಾಪ ಕಾರ್ ತಂದು ನಿಲ್ಲಿಸಿದರು. ಒಳ್ಳೆ ಡ್ರೆಸ್ ಇಲ್ಲ ಅಂದರು, ಫಸ್ಟ್ ಕ್ಲಾಸ್ ಆಗಿರೋ ಇಂಪೋರ್ಟೆಡ್ ಡ್ರೆಸ್ ತಂದು ಹಾಕಿದರು ಪಾಪ. ಇನ್ನೇನು ಬೇಕು ಅನುಕೂಲಗಳು? ಜೊತೆಗೆ ಯಾರೋ ಬೇಕು ಅಂದ, ರೆಡಿ ಅಂತ ಅವರೇ ಹೊರಟರು ಪಾಪ. ಎಲ್ಲ ರೀತಿಯ ಅನುಕೂಲಗಳು, ದಾರಿಯಲ್ಲಿ ವಿಘ್ನಗಳು, ತೊಂದರೆಯೇ ಇಲ್ಲ. ಎಲ್ಲ ಒಳಗೆ ಕರ್ಕೊಂಡು ಹೋದರೆ ಕೊನೆಗೆ ಹೇಳಿದೆ, ನಾನು ಓದಿಲ್ಲ ಅಂದ, ಕತೆ ಮುಗಿದೋಯ್ತಾನೆ. ಇವನ್ನ ಯಾರು ಕೊಡ್ತಾರೆ? ಅನ್ಯಾರು ಕೊಡ್ತಾರೆ ಈ ಮಧ್ಯೆ? ಓದಿಲ್ಲ ಆದರೆ ಇನ್ನೇನು ಮಾಡೋಕ್ಕೆ, ಬಂದು ಮನೆ ಬಂದು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ವಿದ್ಯಾರ್ಥಿಯ ದುಃಖದ ಮೂಲ ವೆಹಿಕಲ್ ಇರೋದಲ್ಲ, ಅದು ಯಾರು ಕೊಡ್ಬೋದು. ಏನು ಪುಸ್ತಕ ಇಲ್ದಿರೋದಲ್ಲ, ಕೊಡಿಸ್ಬಹುದು, ಎಲ್ಲ ಮಾಡಬಹುದು. ಆದರೆ ಓದೋದು ಮಾತ್ರ ಅವನೇ ಮಾಡಬೇಕು. ಇದು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ತಪ್ಪಿದ್ದೇವೆ ಗೊತ್ತಾಗುತ್ತೆ. ಆ ದುಃಖ ಪರಿಹಾರ ಅವನೇ ಮಾಡ್ಕೋಬೇಕು, ಯಾರು ಮಾಡೋಕ್ಕಾಗೋದಿಲ್ಲ. ನಮ್ಮ ದುಃಖದ ಮೂಲ ಎಲ್ಲಿದೆ ಅಂದರೆ ಆಚಾರ್ಯರ ಭಾಷ್ಯಕರ ವೈಶಿಷ್ಟ್ಯನೇ ಅದು. ಅವರು ಮೂಲಾನ್ವೇಷಣೆಯನ್ನು ಮಾಡಿಕೊಡ್ತಾರೆ, ಪರಿಹಾರವನ್ನು ಎಲ್ಲ ಹುಡುಕೋದಿಲ್ಲ, ಅತ್ಯಂತ ಮೂಲಭೂತ ಪದವ ಪರಿಹಾರವನ್ನು ಕೊಡ್ತಾರೆ. ಮಗ್ನಸ್ಯಹಿ ಪರೇ ಅಜ್ಞಾನೆ ಕಿಮ್ನ ದುಃಖ ತರಂಭವೇತ್. ನಮ್ಮ ದುಃಖದ ಮೂಲ ಯಾವುದು ಗೊತ್ತಾ? ಅಜ್ಞಾನ ಅಂತ ಹೇಳ್ತಾರೆ. ತಿಳುವಳಿಕೆ ಇಲ್ಲದರೆ ದುಃಖದ ಮೂಲ. ವಿದ್ಯಾರ್ಥಿಗೆ ದುಃಖದ ಮೂಲ ಎಲ್ಲಿದೆಯೋ ಸಂಸಾರಿಗಳಾದ ನಮ್ಮ ದುಃಖದ ಮೂಲ ಕೂಡ ಅಲ್ಲೇ ಇದೆ, ಅದು ಪರಿಹಾರವಾಗಬೇಕು. ಅದಕ್ಕೆ ಭಗವಂತ ಹೇಳಿದ್ದೇನೆ, ಗೊತ್ತಿಲ್ಲ ಅಳತಿ ಅಂತ ಹೇಳಿದ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸು ಮುಶ್ಚ ನಾನು ಶೋಚಂತಿ ಪಂಡಿತಾ. ಅದೇ ಮಾತನ್ನು ಭಗವಂತ ಹೇಳಿದೆ, ನೀನು ಪಾಂಡಿತ್ಯ ಇಲ್ಲ ಅಳ್ತಾ ಇದ್ದೀಯ ಅಷ್ಟೇ, ತಿಳುವಳಿಕೆ ಇಲ್ಲದಗಳು ಬರಲೇಬೇಕು, ನಿನಗೆಲ್ಲ ಅಳು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಯಾವ ತಿಳುವಳಿಕೆ ಇಲ್ಲ ಅವ್ರ ಪ್ರಶ್ನೆ ಬರುತ್ತೆ, ನಿಮ್ಗೆ ಯಾವ ತಿಳುವಳಿಕೆ ಇಲ್ಲ, ಏನು MBBS ಫಸ್ಟ್ ರ್ಯಾಂಕ್ ಅವನು, ಬಿ ಫಸ್ಟ್ ರ್ಯಾಂಕ್, ತಿಳುವಳಿಕೆ ಸಿಟ್ಟು ಬಂದ್ಬಿಡುತ್ತೆ, ಯಾವ ತಿಳುವಳಿಕೆ ಇಲ್ಲ ನೋಡ್ರಿ, ಸರ್ಟಿಫಿಕೇಟ್ ನೋಡಿ ತೋರಿಸ್ತಾರೆ ಪಾಪ. ಯಾವ ತಿಳುವಳಿಕೆ ಇಲ್ಲ, ಶಾಸ್ತ್ರ ಇದನ್ನು ತಿಳುವಳಿಕೆ ಅಂತ ಕರೀಲೇ ಇಲ್ಲ. ಇದು ಲೋಕದ ಬದುಕಿಗೆ ಸಾಕು, ಈ ತಿಳುವಳಿಕೆ ಲೋಕದ ಬದುಕಿಗೆ ತಿಳುವಳಿಕೆ ಸಾಕೇ ಹೊರತು ಈ ಪರಲೋಕದ ಸಂಚಾರಕ್ಕೆ ಇದು ಯಾವುದು ಸಾಲ್ದು. ಹೆಬ್ಬೆಟ್ಟು ಹೊತ್ತು ಅಮೆರಿಕಾಗೆ ಹೋಗ್ತೀನಿ ಅಂತ ನಕ್ಕು ಬಿಡ್ತಾರೆ, ನಿನಗೆ ಓದೇ ಬರೋದು ಏನು ಅಮೆರಿಕಾಗೆ ಹೋಗ್ತೀನಿ ಅಂತ ಕೇಳ್ತಾರೆ. ನೀನು ಬೆಂಗಳೂರಿಗೆ ಹೋಗಿ ಬದುಕೋದೇ ಕಷ್ಟ, ಅಮೆರಿಕಕ್ಕೇನು ಹೋಗ್ತೀಯ, ನಿನಗೆ ಆ ಭಾಷೆ ಕೂಡ ಬರೋದಿಲ್ಲ ಅಂತ ಕೇಳ್ತಾರೆ. ಆ ಥರ ಇವತ್ತು ಯಾವನು ಪರಲೋಕದಲ್ಲಿ ಸುಖವಾಗಿರಬೇಕು ಅವನಿಗೆ ಬೇಸಿಕ್ ನಾಲೆಡ್ಜ್ ಬೇರೆ, ಈ ಜ್ಞಾನದಿಂದ ಅವನು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಯಾವುದು ಅಂದರೆ ಪರಾಪರ ತತ್ವಜ್ಞಾನ ಬೇಕು ಅವನಿಗೆ, ಪರಾಪರ ತತ್ವಜ್ಞಾನ. ಸ್ವತಂತ್ರಮ ಸ್ವತಂತ್ರಂಚ ದ್ವಿವಿಧಂ ತತ್ವ ಮುಷ್ಯ ತತ್ವ ಮಿಷ್ಯತೆ. ಈ ಭಗವಂತನ ಮೂಲ ಪುರುಷ ಯಾರು, ಮೂಲ ಜಗತ್ಕಾರಣ ಯಾರು, ಆ ತಿಳುವಳಿಕೆ ಯಾರಿಗಿಲ್ಲ ಅವನಿಗೆ ದುಃಖ ಆಗಲೇಬೇಕು ಅಂತ ಹೇಳಿದೆ. ಆಫೀಸರ್ ಹುಡುಕಿದ್ದು ಹುಡುಕಿದ್ದು ಹುಡುಕಿದ್ದೇನೆ, ಎಷ್ಟೊಂದು ಊಟಕ್ಕೆ ಅಂತ ಹೋಗಿರ್ತಾನೆ ಪಾಪ, ಎಲ್ಲಿ ಬಡಿಸ್ತಾರೆ ಗೊತ್ತಿಲ್ಲ, ಏನು ಆ ಗಾಬರಿ ಆಗಿಬಿಡ್ತಾನೆ. ಆ ಜಾಗ ಸಿಕ್ಕರೆ ಸಾಕು ಎಲ್ಲ ಹೇಳಬೇಕು ಬರುತ್ತೆ ಪಾಪ, ಜಾಗ ಸಿಕ್ಕಿದ್ರೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಆ ಜಾಗ ಗೊತ್ತಾಗಬೇಕಲ್ಲ, ಬಸ್ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ, ಯಾವ ಬಸ್ ಬಂತು ಗೊತ್ತಾಗ್ತಾ ಇಲ್ಲ, ವೇಗ ಅತ್ಯಂತಿದ್ದಾರೆ, ಎಷ್ಟು ಟೆನ್ಷನ್ ಅವನಿಗೆ ಆ ಸಮಯದೊಳಗೆ. ಇವತ್ತು ಹಾಗಾಗಿದೆ, ಪರಲೋಕಕ್ಕೆ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿಗೆ ಏನು ಅರ್ಹತೆ ಇರಬೇಕು, ನಿಜವಾದ ಜ್ಞಾನ ಬೇಕು. ಆ ಜ್ಞಾನ ಬೇರೆ ಯಾವ ಜ್ಞಾನದಿಂದನೂ ಅದಕ್ಕೆ ಪರಿಹಾರ ಸಿಕ್ಕೋದಿಲ್ಲ, ಏಕೆಂದರೆ ಬೇರೆ ಎಲ್ಲ ಜ್ಞಾನಿಗಳು ಕೂಡ ಲೋಕದಲ್ಲಿ ಸೋತವರೇ. ಅಂತ್ಯಕಾಲವಂತೂ ಭಯಾನಕ ಅವರಿಗೆಲ್ಲ ಕೂಡ, ಬೇರೆ ಯಾವ ವಿದ್ಯೆ ಇದ್ದರೂ ಕೂಡ ಅಂತ್ಯಕಾಲದ ಭಯ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳಂಥವ್ರು ತಪ್ಪಿಸ್ಕೊಂಡ್ರು, ವಾದಿರಾಜರಂಥವ್ರು ತಪ್ಪಿಸ್ಕೊಂಡ್ರು, ಯಾತಕ್ಕೆ ಅವ್ರಿಗೊಂದು ಜ್ಞಾನ ಇತ್ತು, ಅವ್ರು ನಗನಗುತ್ತಾ ವೃಂದಾವನದಲ್ಲೇ ಕೂತ್ಬಿಟ್ರು ಹೋಗಿಬಿಟ್ರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಆ ಯೋಚನೆ ಮಾಡಬೇಕು, ಅವ್ರ ಕಥೆ ಕೇಳೋದಲ್ಲ, ಅವ್ರ ಕಥೆ ಹಿನ್ನೆಲೆ ಏನು ಹೇಳುತ್ತೆ ಕೇಳಬೇಕು. ಅವ್ರು ನಗನಗುತ್ತಾ ವೃಂದಾವನದಲ್ಲಿ ಕೂಡಬೇಕಾದ್ರೆ ಏನು ಸಾಧ್ಯ, ನಿಜವಾಗಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅದು ಸತ್ಯ. ಯಾತಕ್ಕೆ ಹಾಗೆ ಮಾಡಿದರು ಅಂದರೆ ಅಲ್ಲಿ ಸಂಪೂರ್ಣ ಜ್ಞಾನ ಇದೆ ಅವರು, ಈ ಜಗತ್ತಿನ ಆಗುಹೋಗುಗಳ ಸಂಪೂರ್ಣ ಪರಿಜ್ಞಾನ ಇದೆ, ಯಾರ ಕೈಯಲ್ಲಿ ವಿಶ್ವ ಇದೆ ಇದವರಿಗೆ ಗೊತ್ತಿದೆ. ಆದ್ದರಿಂದನೇ ಬಸ್ ನಿಲ್ಲಿಸು ಬಸ್ ನಿಲ್ಲಿಸು ಅಂತೇಳಿ ಪಕ್ಕದ ಪ್ಯಾಸೆಂಜರ್ನ ಕೇಳಿದರೆ ಅವನು ಡಿಸ್ಟರ್ಬ್ ಮಾಡಬೇಡ ಸುಮ್ಮನೆ ಕೂಡು ಅಂತ ಹೇಳಿಬಿಡ್ತಾನೆ. ಯಾರ ಕೇಳಿ ಉಪಯೋಗ, ಡ್ರೈವರ್ ಕೇಳಿದ್ರೆ ತಕ್ಷಣ ಉಪಯೋಗ ಆಗುತ್ತೆ. ಅನ್ಕನ್ಸರ್ನ್ಡ್ ಫೆಲೋ ಕೇಳಿದರೆ ಏನಾಗುತ್ತೆ, ಉತ್ತರ ಸಿಗೋದಿಲ್ಲಲ್ಲ, ಬೈಗಳು ಸಿಗುತ್ತೆ ಜೊತೆಗೆ, ಸುಮ್ಮನೆ ಕೊಡ್ತೀವೋ ಇಳಿದು ಬೈದ್ಬಿಡ್ತೇವೆ ನೋಡು ಅಂತ ಹೇಳಿದ್ದೆ. ಯಾವನು ಉತ್ತರ ಗೊತ್ತಿಲ್ಲ ಅವ್ನು ಬೈದೇ ಬೈತೇನೆ ಕೂಡ, ಇದು ಪದ್ಧತಿ. ಯಾರಲ್ಲಿ ಉತ್ತರ ಹುಡುಕಬೇಕು, ಅವ್ರು ಹುಡುಕಿದರಲ್ಲಿ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ದೇವರ ನಂಬಿದರ ಫಲ. ಅವರ ಜೀವನ ಎಷ್ಟು ಸುಖಕರವಾಗಿತ್ತೋ ಅಂತ್ಯಕಾಲ ಅಷ್ಟು ಸುಖಕರವಾಗಿತ್ತು ಅವರಿಗೆಲ್ಲ ಕೂಡ. ಆ ಹಿನ್ನೆಲೆಯಲ್ಲಿ ಅರ್ಜುನ ಇವತ್ತು ಆ ತತ್ವಜ್ಞಾನ ಹೊಂದಬೇಕಾಗಿದೆ. ಅವನು ಜ್ಞಾನಿ ಅಲ್ಲ ಅಲ್ಲ, ಮತ್ತೆ ಒಳ್ಳೆ ದಿವ್ಯಜ್ಞಾನಿ ತತ್ವ ಅರ್ಜುನ. ಆ ಕಾಲಕ್ಕೆ ಮರ್ತ ಹೋಗ್ಬಿಟ್ಟಿದೆ, ಜ್ಞಾನ ಇದ್ದು ಮರ್ತ ಹೋದರೆ ಹೀಗೆ ಆಗೋದಾದರೆ ಜ್ಞಾನವೇ ಇಲ್ಲದವನು ಗತಿ ಏನಾಗಬೇಕು ಯೋಚನೆ ಮಾಡಿ ಅಂತ ಹೇಳಿದ. ಜ್ಞಾನ ಇದೆ ಮರ್ತ ಹೋಗಿ, ದುಡ್ಡಿದೆ ಎಲ್ಲೋ ಇದೆ ಹುಡುಕ್ತಾ ಇದ್ದಾನಷ್ಟೇ, ಅವನಿಗೆ ಟೆನ್ಷನ್ನು, ದುಡ್ಡಿನ ಮುಖನೇ ಕಂಡಿಲ್ಲ, ಅವನ ನೆಬರ ಹೇಗಿರಬೇಕು ಈ ಮಧ್ಯೆ ಅಂದರೆ. ಅರ್ಜುನನಿಗೆ ಆದಂಥ ಒಂದು ಕಾತರ, ಬಂದ ಜ್ಞಾನ ಮರೆತಿದ್ದರ ಫಲ ಇದೆ, ಬಂದ ಜ್ಞಾನ ಮರೆತಿದ್ದರ ಫಲ, ಇನ್ನು ಜ್ಞಾನವೇ ಇಲ್ಲದವರ ಸ್ಥಿತಿ ಅತ್ಯಂತ ಶೋಚನೀಯ. ಅದನ್ನು ಯೋಚನೆ ಮಾಡಿದಾಗ ನಾವು ಎಲ್ಲಿ ಫಿಲಪ್ ಮಾಡ್ಕೋಬೇಕಾಗಿದೆ, ಯಾವ ಕೊರತೆಯನ್ನು ತುಂಬಿಕೊಳ್ಳಬೇಕಾಗಿದೆ ಅಂತ ಗೊತ್ತಾಗತ್ತೆ ಭಗವಂತ. ಅದಕ್ಕೋಸ್ಕರನೇ ತಿಳಿಸ್ತಾ ಬರ್ತಾನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಶ್ಚಿತ್. ಅತ್ಯಂತ ಆಶ್ಚರ್ಯಕರವಾದ ವಸ್ತು ಒಂದಿದೆ ಅಂತ ಹೇಳ್ತಾರೆ. ಯಾವನು ಆಶ್ಚರ್ಯದ ಬಗ್ಗೆ ಕೇಳಿಲ್ಲ ಅವನು ಹೇಳ್ತಾರೆ, ಏನಯ್ಯ ಅದೇ ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇ ನಿನಗೆ ಗೊತ್ತಿಲ್ಲ, ಜಗತ್ತಿನ ಆಶ್ಚರ್ಯಗಳು ಗೊತ್ತಲ್ಲ, 7 wonders ಆಫ್ ದಿ ವರ್ಲ್ಡ್ ಅಂತ ಹೇಳಿ, ಅದು ಗೊತ್ತಿಲ್ಲ ಅಂದರೆ ಇವನೇ ಒಬ್ಬ ವಂಡರ್ ಆಗಿಬಿಡ್ತಾನೆ. ಓ ಈ ವಂಡರ್ಸೇ ಗೊತ್ತಿಲ್ಲ ನಿನಗೆ, ನೀನೇ ದೊಡ್ಡರ್ ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತೆ ಹೇಳೋದು, ದೇವರಂತ ಆಶ್ಚರ್ಯ ಯಾರೂ ಇಲ್ಲ, ಅವನು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಅವನಂತ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ತಾರೆ. ದೇವರು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಅವನಂತ ಆಶ್ಚರ್ಯನೇ ಇಲ್ಲ. ಎಷ್ಟು ಮೂರ್ಖಾಯ, ಅದಿದು ಕಂಡಿಲ್ಲ ಅಂದರೆ ಅಡ್ಡ ಇದೆ ಅನ್ಬೋದು, ಸೂರ್ಯನೇ ಕಂಡಿಲ್ಲ ಅಂದರೆ ಎಂಥ ವ್ಯಕ್ತಿ ಅವನು, ಸೂರ್ಯ ಅಡ್ಡ ಇರೋ ಜಾಗದಲ್ಲಿ ಇಲ್ಲೇ ಇಲ್ಲ ಅವನು, ಎಲ್ಲಿದ್ದಾನೆ ಯೋಚನೆ ಮಾಡಿ, ಎಲ್ಲರಿಗೂ ಕಾಣಾಗಿ ಏಕಕಾಲಕ್ಕೆ ಕಾಣಾಗಿದ್ದಾನೆ. ಅದಕ್ಕೆ ಕ್ಯೂ ನಿಲ್ಲಬೇಕಾಗಿಲ್ಲ, ಬಿಟ್ಟೆ ಬಾಲ್ಕನಿ ಗಿಲ್ಕನಿ ಭೇದ ಇಲ್ಲ, ಅದಕ್ಕೇನು ಕೂಡ ತಲೆ ಎತ್ತಿದ್ರೆ ಕಾಣಿಸ್ತಾನಂತೆ, ತಲೆ ಎತ್ತೆ ಹೋದರೆ ಮಾತ್ರ ಸೂರ್ಯ ಕಾಣದೇ ಇಲ್ಲ. ತಲೆ ಎತ್ತಿದವರಿಗೆ ವಿಷ್ಣುಪಾದದಲ್ಲಿ ಸೂರ್ಯ ದರ್ಶನ ಹೇಗಾಗುತ್ತೋ, ತಲೆ ಎತ್ತದು ಅಂದರೆ ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳೋರಿಗೆ ಉತ್ತರ ಸಿಕ್ಕಲೇಬೇಕು. ದೇವರಂತ ಆಶ್ಚರ್ಯಕರ ವಸ್ತು ಜಗತ್ತಿನಲ್ಲಿ ಯಾರೂ ಇಲ್ಲ, ಎಲ್ಲವನ್ನೂ ಮಾಡ್ತಾನೆ, ಯಾರಿಗೂ ಕಾಣೋದಿಲ್ಲ, ಎಷ್ಟು ದೊಡ್ಡವನು ದೇವರು. ಏನು ಮಾಡಿದೆ ಎಲ್ಲರ ಫೋಟೋದಲ್ಲಿ ಬಿದ್ದಿರ್ತಾರೆ ಕೆಲವರು, ಏನು ಎಲ್ಲ ಫೋಟೋದಲ್ಲಿ ಫಸ್ಟ್ ಅವರೇ ಇರ್ತಾರೆ ಪಾಪ. ಕಾರ್ಯದಲ್ಲಿ ನಾಪತ್ತೆಯಾಗಿರ್ತಾರೆ. ದೇವರು ಎಲ್ಲ ಮಾಡ್ತಾನೆ, ಎಲ್ಲೆಲ್ಲೂ ಕಾಣೋದಿಲ್ಲ. ದೇವ್ರ ಫೋಟೋ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವ್ರು ನೋಡಿದ್ರೆ ಫೋಟೋ ಕೊಡೋದಿಲ್ಲ, ಕಾಣದಿದ್ದವ್ರು ಬರೋದ್ರೆ ಉಪಯೋಗ ಇಲ್ಲ. ಹೀಗಾಗಿ ಎಂಥ ವ್ಯಕ್ತಿ ಇದ್ದೇವೆ, ಅದೇ ದೊಡ್ಡ ಆಶ್ಚರ್ಯ ಅಂತ ಹೇಳ್ತಾರೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಕರೆಸುವನು, ಆದರೆ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ, ತನ್ನ ಮಹಿಮೆ ಮಾತ್ರ ಜಗತ್ತಿಗೆ ತಿಳಿಯದಂತೆ ಪರಮಾತ್ಮ ಅವ್ಯಕ್ತನಾಗಿ ಉಳಿತಾನೆ. ತದ ಅವ್ಯಕ್ತ ಮಾಹಿ ಓಂ ಅಂತ ಬ್ರಹ್ಮಸೂತ್ರ. ಭಗವಂತ ಯಾವಾಗಲೂ ಕೂಡ ಕಾಣದೇ ಇರಲಿಕ್ಕೆ ಇಷ್ಟಪಡ್ತಾನಂತೆ. ಆದರೆ ತಿಳಿದವರಿಗೆ ಮಾತ್ರ ಆಗ ಆನಂದಕ್ಕಾಗಲಿ, ಆ ಜ್ಞಾನದ ಒಂದು ವಿಶಿಷ್ಟವಾದಂತಹ ವೈಭವಕ್ಕಾಗಲಿ ಇತಿಮಿತಿಗಳೇ ಇರೋದಿಲ್ಲ. ಅದನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ದೇವರನ್ನು ತಿಳಿಯೋದಕ್ಕಿಂತ ಮುಂಚೆ ದೇವರನ್ನು ತಿಳಿದವ್ರು ಹೇಗಿರ್ತಾನೆ ಅಂತ ಹೇಳ್ತಾನೆ. ಸ್ಥಿತಪ್ರಜ್ಞ ಅಂದರೆ ಅವರೇ ಸ್ಥಿತಪ್ರಜ್ಞ ಲಕ್ಷಣನೆಲ್ಲ ಭಗವಂತ ಹೇಳ್ತಾನೆ. ಅನಂತರ ಇಂದ ದೇವರನ್ನು ಕಾಣಲಿಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಹೇಳ್ತಾರೆ. ಏನು ಸಂಬಳ ತಗೊಳ್ಳಿಕ್ಕೆ ಏನು ಮಾಡಬೇಕು? ಕೆಲಸ ಸರಿಯಾಗಿ ಬಡ್ಡ ಸಂಬಳ ಬರುತ್ತೆ ಅಷ್ಟೇ. ಇನ್ನೇನು ಮಾಡಬೇಕಾಗಿದೆ? ಸರಿಯಾಗಿ ತನ್ನ ಪಾಲನೆ ಕೆಲಸ ನಾನು ಮಾಡ್ಕೊಂಡಿದ್ರೆ ಸಂಬಳ ಹುಡ್ಕೋ ಮುಂದೆ ಹಾಕ್ಕೊಡ್ತಾರೋ? ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾರೆ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಇಲ್ಲಿಯ ಕೆಲಸಕ್ಕೆ ಸಂಬಳ ಹೇಗೋ, ಭಗವಂತ ಹೇಳಿದ ಕೆಲಸ ಮಾಡಿದರೆ ಜ್ಞಾನ ಖಚಿತ ಅಂತ ಹೇಳ್ತಾರೆ. ಜ್ಞಾನ ಖಚಿತ. ಮಾಫಲೇಶು ಕದಾಚನ. ಫಲದ ಬಗ್ಗೆ ಯೋಚಿಸಬೇಡ, ಕರ್ಮ ಮಾಡೋದು ಬಿಡಬೇಡ, ಕೃಷ್ಣಾರ್ಪಣದನ್ನು ಮರಿಬೇಡ. ನಿನಗಾಗ ನನ್ನ ವಿಷಯ ತಿಳಿಸೇ ತಿಳಿಸ್ತೇನೆ, ಹೇಗಾದರೂ ತಿಳಿಸ್ತೇನೆ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅರ್ಜುನನ ಪುಣ್ಯ ಹೇಳೋ ಕೃಷ್ಣನೇ ಸಿಕ್ಕ ಆತನೇ. ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೃಷ್ಣನೇ ಯಾವುದೋ ಮನೆ ಹುಡ್ಕೊಂಡ್ರು ಅವರೇ ದಾರಿಯಲ್ಲಿ ಬಂದರೆ ಹೇಗೋ ಹಾಗೆ. ಅವ್ರು ತಿಳಿದವ್ರು ಬಂದರೆ ಸಾಕ್ರಮ ಅವರೇ ದಾರಿಯಲ್ಲಿ ಸಿಕ್ಕಿಬಿಟ್ರೆ ಎಷ್ಟು ಸುಲಭ. ಹುಡ್ಕೋಬಳ್ಳಿ ಕಾಲಿಗೆ ತೊಡಕೆಯಾಗಾಯ್ತು ಅಂತ ಹೇಳ್ತಾರಲ್ಲ. ಇವತ್ತು ಯಾವ ದೇವರ ಬಗ್ಗೆ ಅರ್ಜುನ ಕೇಳಬೇಕೋ ಆ ದೇವರೇ ಮುಂದೆ ನಿಂತಿದ್ದಾನೆ. ಎಷ್ಟು ಭಾಗ್ಯಶಾಲಿ. ಆದರೆ ಕೃಷ್ಣ ಹೇಳ್ತಾನೆ ಉಳಿದವರಿಗೆಲ್ಲ ಹೀಗೆ ಆಗೋದಿಲ್ಲ, ಬಟ್ ಯೋಚನೆ ಮಾಡಬೇಕಾಗಿಲ್ಲ. ಉಪದೇಶ್ಯಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಿನಗೆ ನಾನು ಹೇಳ್ತೇನೆ, ಬೇರೆಯವರಿಗೆ ನನ್ನ ಕಂಡವರ ಬಗ್ಗೆ ಮೂಲಕ ಹೇಳಿಸ್ತೇನೆ ಅಂತ ಹೇಳ್ತಾನೆ. ನನ್ನ ಕಂಡವರ ಮೂಲಕ ನಾನು ತಿಳಿಸಿಕೊಡ್ತೇನೆ. ಇವತ್ತು ಯೂನಿವರ್ಸಿಟಿ ಅಪಾಯಿಂಟ್ ಮಾಡಬೇಕಾದ್ರೆ ಲೆಕ್ಚರರ್ ಆಗಿ ಸುಮ್ಮನೆ ಮಾಡೋದಿಲ್ಲ, ಅವನು ತಿಳಿದವನು ಮಾತ್ರ ಅಪಾಯಿಂಟ್ ಮಾಡ್ತಾರೆ, ಉಳಿದವ್ರನ್ನ ಮಾಡೋದಿಲ್ಲ. ಅದರಲ್ಲೇ ಕ್ವಾಲಿಫಿಕೇಷನ್ ಇರಬೇಕು ಅವನಿಗೆ, ಅವನು ಮಾತ್ರ ಅಪಾಯಿಂಟ್ ಮಾಡ್ತಾರೆ. ನಮ್ಮ ಯೂನಿವರ್ಸಿಟಿಗಳಿಗೆ ಕಾಲೇಜ್ಗಳು ಇಷ್ಟು ಬುದ್ಧಿ ಇದ್ದ ಮೇಲೆ ದೇವರು ಎಷ್ಟು ಜ್ಞಾನಿ ಲೆಕ್ಕ ಹಾಕಿ. ಯಾರು ತಿಳಿಬೇಕು ಅಂತ ಇರ್ತಾರೋ ಅವರಿಗೆ ತಿಳಿದವರ ಮೂಲಕ ಹೇಳಿಸ್ತೇನೆ, ಯಾಕೆ ಯೋಚನೆ ಮಾಡ್ತೀರಿ? ನನ್ನನ್ನು ಕಂಡವರ ಮೂಲಕ ನೀನು ತಿಳಿಸ್ತೇನೆ, ಆಯ್ತೋ ಇಲ್ಲ ಅರ್ಜುನ? ಆದರೆ ಹುಷಾರು, ತಿಳ್ಕೊಳ್ಳೋ ಕ್ರಮ ಒಂದಿದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಕಾಲೇಜಲ್ಲಿ ಪಾಠ ಕೇಳೋದು ಸುಮ್ಮನೆ ಕೂತ್ಕೊಂಡ್ರೆ ಪಾಠ ಕೇಳೋದಲ್ಲ, ಅರ್ಹತೆ ಸಂಪಾದನೆ ಮಾಡಬೇಕು, ಸೆಲೆಕ್ಟ್ ಅಪ್ಲಿಕೇಶನ್ ಹಾಕಬೇಕು, ಸೀಟ್ ಸಿಗಬೇಕು, ಫೀಸ್ ಕಟ್ಟಬೇಕು, ಆಮೇಲೆ ಹೇಳಿದ ಕ್ಲಾಸಿಗೆ ಹೋಗಿ ಕೂಡಬೇಕು. ಇದು ಕ್ರಮ, ಇದು ಸುಮ್ಮನೆ ಕೂತ್ರೆ ಪಾಠ ಮಾಡೋದಿಲ್ಲ. ಅದೇ ರೀತಿಯೇ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಗುರುಗಳಿಗೆ ನಮಸ್ಕಾರ ಮಾಡು, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳು, ನಿನ್ನ ಶಕ್ತಿಗೆ ಯಥಾಶಕ್ತಿ ಸೇವೆ ಸಲ್ಲಿಸು, ನಿನ್ನ ಉತ್ತರ ಖಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಪರಮಾತ್ಮ ಅದು ಮುಂದುವರಿಸ್ತಾ ಹೋಗ್ತಾನೆ. ಆದರೆ ತಿಳ್ಕೊಂಡು ಬರತಕ್ಕಂಥ ಜ್ಞಾನ